ನಮಸ್ಕಾರ. ಇದು ಊಟ ಪಾಠ. ಪಕ್ಷಕ್ಕೊಮ್ಮೆ ಮಿದುಳಿಗೆ ಮೇವು. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪಾಕ್ಷಿಕ ಧ್ವನಿಪತ್ರಿಕೆ. ಪೋಷಣೆ, ಪೌಷ್ಟಿಕಾಂಶಗಳು, ಆಹಾರ ಸಂಶೋಧನೆ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಗಳ ಸವಿಯೂಟವನ್ನು ಊಟ ಪಾಠ ತರಲಿದೆ. ಸಂಪುಟ 1, ಸಂಚಿಕೆ 1, ಮಾರ್ಚ್ 8, 2019. ಇಂದಿನ ಊಟದಲ್ಲಿದೆ ಭತ್ತ ಎನ್ನುವ ಅದ್ಭುತ ಗರಿಕೆ, ಜೀವಕ್ಕೆ ಶಕ್ತಿ ಉಳಿಸುವ ಶರ್ಕರಗಳು, ಆಹಾರಕ್ಕೆ ಬಣ್ಣಗೂಡಿಸಿದ ಅರಿಶಿನ ಹಾಗೂ ಕುಡಿಯುವ ನೀರು ಎಂದರೇನು? ಡಾಕ್ಟರ್ ಎಂಎ ಶ್ರೀನಿವಾಸ್ ರವರೊಂದಿಗೆ ಒಂದು ಸಂದರ್ಶನ. ಪಾಠ ಏಕೆ ಬೇಕು? ಇದೋ ಇದರ ಬಗ್ಗೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ನಿರ್ದೇಶಕರಾದ ಡಾಕ್ಟರ್ KSMS ರಾಘವರಾವ್ ಏನು ಹೇಳುತ್ತಿದ್ದಾರೆ ಕೇಳೋಣ, ಬನ್ನಿ.
ನಮಸ್ಕಾರ. ಊಟ ಪಾಠ CSIR CFTRA ಪಾಡ್ಕಾಸ್ಟ್ ಆಹಾರ, ಆರೋಗ್ಯ, ಫುಡ್ ಸೇಫ್ಟಿ ವಿಷಯಗಳನ್ನು ಸರಳತಾಗಿ ಕನ್ನಡದಲ್ಲಿ ತಿಳಿಸುವ ಪಾಡ್ಕಾಸ್ಟ್. 15 ದಿನಕ್ಕೆ ಒಂದು ಪಾಡ್ಕಾಸ್ಟ್ ವಾಟ್ಸಪ್ ಮೂಲಕ ಕಲಿಸುತ್ತಿದ್ದೇವೆ. ಇದು ಫ್ರೀ, ವಿಜ್ಞಾನ ಎಲ್ಲರಿಗೆ ಸೇರಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಪತ್ರಿಕೆಯ ಲಾಭ ಎಲ್ಲರಿಗೂ ಸಿಗಲಿ ಅಂತ ನಮ್ಮ ಪ್ರಯತ್ನ. ಧನ್ಯವಾದ.
ಭತ್ತ ಎನ್ನುವ ಅದ್ಭುತ ಗರಿಕೆ. ಒಂದು ಹಿಡಿ ಅನ್ನ ಕೊಟ್ಟರೆ ಇಂದಿಗಷ್ಟೇ ಹಸಿವೆ ನೀಗುತ್ತದೆ. ಭತ್ತ ಬೆಳೆಯಲು ಕಲಿಸಿದರೆ ಜೀವನ ಪರ್ಯಂತ ಹಸಿವೆ ನೀಗಿಸಬಹುದು. ಹೀಗೆಂದರು ಮಹಾತ್ಮ ಗಾಂಧಿ. ಹೌದು, ಅಕ್ಕಿ ನಾವು ನಿತ್ಯವೂ ಸೇವಿಸುವ ಆಹಾರ. ಏಷ್ಯಾ, ಆಫ್ರಿಕಾ, ಯುರೋಪ್, ಅಮೆರಿಕ ಎಲ್ಲೆಡೆಯೂ ಸೇವಿಸುವ ಆಹಾರ. ಅಕ್ಕಿ ನಮ್ಮ ಮನೆ ಹೊಕ್ಕಿದ್ದು ಯಾವಾಗ ಎನ್ನುವುದು ವಿವಾದಾಸ್ಪದ ವಿಷಯ. ಆದರೂ ಸುಮಾರು 8,000 ವರ್ಷಗಳಷ್ಟು ಹಳೆಯ ಪುರಾತತ್ವ ಪಳೆಯುಳಿಕೆಗಳಲ್ಲೂ ಅಕ್ಕಿಯ ತುಣುಕುಗಳು ಕಂಡಿವೆ. ಬಹುಶಃ ಶೀತಲವಾದ ದಕ್ಷಿಣ ಹಾಗೂ ಉತ್ತರ ಧ್ರುವಗಳನ್ನು ಬಿಟ್ಟರೆ ಪ್ರಪಂಚದ ಎಲ್ಲ ಕಡೆಯೂ ಭತ್ತ ಬೆಳೆಯುತ್ತದೆ. ಇಷ್ಟು ದೀರ್ಘಕಾಲ ಇಷ್ಟೊಂದು ಕಡೆಯಲ್ಲಿ ಬೆಳೆಯುವ ಭತ್ತವನ್ನು ಅದ್ಭುತ ಕಾಳು ಎನ್ನಲು ಅಡ್ಡಿಯಿಲ್ಲ. ಬರೇ ಅದ್ಭುತ ಕಾಳಲ್ಲ, ಅದ್ಭುತ ಗರಿಕೆ. ಅಕ್ಕಿಯ ಕಾಳುಗಳ ಗಾತ್ರದಲ್ಲಿ ಸಾಕಷ್ಟು ವೈವಿಧ್ಯವಿದೆ. ಉದ್ದಕಾಳು, ಸಣ್ಣಕ್ಕಿ ಇವೆರಡರ ನಡುವಿನದ್ದು ಇವೆಲ್ಲ ನಮಗೆ ಗೊತ್ತೇ ಇದೆ. ಹಾ, ಬಣ್ಣದ ಅಕ್ಕಿಯೂ ಇದೆ. ಅದು ಎಂತಹ ಬಣ್ಣಗಳು? ಕೆಂಪಕ್ಕಿಯ ಪರಿಚಯ ಇದೆಯಲ್ಲ. ಆದರೆ ಕಪ್ಪು ಅಕ್ಕಿಯೂ ಇದೆ. ಬರ್ಮಾ ಅಕ್ಕಿ ಎನ್ನುವ ಅಕ್ಕಿಯ ಕಾಳಿದೆಯಲ್ಲ, ಅದು ಕಡುಗಪ್ಪು. ಇನ್ನು ಪರಿಮಳದ ಬಗ್ಗೆ ಹೇಳುವ ಹಾಗೇ ಇಲ್ಲ. ಪರಿಮಳ ಎಂದ ಕೂಡಲೇ ಬಾಸುಮತಿ ಅಕ್ಕಿ ನೆನಪಾಯಿತಲ್ಲ. ನೆನಪಿಡಿ, ಪರಿಮಳ ಇರುವ ಅಕ್ಕಿ ಇದೊಂದೇ ಅಲ್ಲ. ಬಾಸುಮತಿ ಪರಿಮಳ ಇರುವ ಅಕ್ಕಿಗಳಲ್ಲಿ ಒಂದು ಅಷ್ಟೇ. ಇನ್ನು ಪೌಷ್ಟಿಕತೆಯ ಬಗ್ಗೆ ಬಂದರೂ ವೈವಿಧ್ಯವೋ ವೈವಿಧ್ಯ. ಕೊನೆಯಲ್ಲಿ ನಾವು ಭತ್ತವನ್ನು ಹೇಗೆ ಸಂಸ್ಕರಿಸುತ್ತೇವೆ ಎನ್ನುವುದರ ಮೇಲೆ ಕುದುಪಲು ಅಥವಾ ಕುಚ್ಚಲು, ಕುಟ್ಟಕ್ಕಿ, ಸ್ಟೀಮ್ ಅಕ್ಕಿ ಮುಂತಾದವು ಇವೆ. ಭತ್ತ ಒಂದು ಬಗೆಯ ಹುಲ್ಲು, ಪೊಯೇಸಿ ಅಥವಾ ಗ್ರಾಮೀಣೆ ಎನ್ನುವ ಹುಲ್ಲಿನ ಕುಟುಂಬದ ಗಿಡ. ಗೋಧಿ, ಮೆಕ್ಕೆಜೋಳ ಸೇರಿದಂತೆ ಎಲ್ಲಾ ಧಾನ್ಯಗಳು ಈ ಕುಟುಂಬದ ಸದಸ್ಯರು. ಧಾನ್ಯ ಎಂದರೆ ಇನ್ನೇನಲ್ಲ, ಇವು ಕೃಷಿ ಮಾಡಿದ ಹುಲ್ಲು. ಭತ್ತವೂ ಅಷ್ಟೇ. ಭತ್ತದ ಹಾಗೆ ಎಲ್ಲ ಧಾನ್ಯದ ಕಾಳುಗಳಲ್ಲೂ 3 ಪ್ರಮುಖ ಭಾಗಗಳಿವೆ. ಇವನ್ನು ಎಂಡೋಸ್ಪರ್ಮ್, ಮುಕ್ಕಣ್ಣು ಹಾಗೂ ಒಟ್ಟು ಎಂದು ಗುರುತಿಸುತ್ತಾರೆ. ಅಕ್ಕಿಯ ಗುಣಮಟ್ಟ, ಬೇಯುವ ರೀತಿ, ಪೌಷ್ಟಿಕತೆ ಎಲ್ಲವೂ ಈ 3 ಭಾಗಗಳ ರಚನೆಯನ್ನು ಅವಲಂಬಿಸಿವೆ. ಸಸ್ಯ ವಿಜ್ಞಾನಿಗಳ ಪ್ರಕಾರ ಭತ್ತ ಒರೈಜಾ ಕುಲಕ್ಕೆ ಸೇರಿದ ಗಿಡ. ಇದರಲ್ಲಿ 2 ಕೃಷಿ ಪ್ರಭೇದಗಳಿವೆ. ಏಷ್ಯಾದಲ್ಲಿ ಬೆಳೆಯುವ ಬಗೆಯನ್ನು ಒರೈಜಾ ಸಟೈವಾ ಎಂದು, ಆಫ್ರಿಕಾದಲ್ಲಿ ಬೆಳೆಯುವುದನ್ನು ಒರೈಜಾ ಗ್ಲಬೇರಿಮಾ ಎಂದು ಹೇಳುತ್ತಾರೆ. ಇವೆರಡನ್ನು ಪ್ರಪಂಚದ ಎಲ್ಲೆಡೆ ಕೃಷಿ ಮಾಡಲಾಗುತ್ತಿದೆ. ಭತ್ತದ ರಚನೆ, ಬೆಳೆಯುವ ರೀತಿ ಹಾಗೂ ವಾಸನೆಲೆಗಳಿಗೂ ಇತರೆ ಹುಲ್ಲಿನ ಬೆಳೆಗಳದ್ದಕ್ಕೂ ಹೆಚ್ಚೇನೂ ವ್ಯತ್ಯಾಸ ಇಲ್ಲ. ಆದರೆ ಭತ್ತ ನಿಂತ ನೀರಿನಲ್ಲಿ ಇಲ್ಲವೇ ಹೆಚ್ಚು ತೇವಾಂಶ ಇರುವ ನೆಲದಲ್ಲಿ ಬೆಳೆಯುತ್ತದೆ ಅಷ್ಟೇ. ಇದು ಒಂದು ಏಕದಳ ಸಸ್ಯ, ಬಹು ವರ್ಷದ ಬೆಳೆಯಾದರೂ ಸಾಮಾನ್ಯವಾಗಿ ವಾರ್ಷಿಕ ಬೆಳೆಯನ್ನಾಗಿಯೇ ಕೃಷಿ ಮಾಡುತ್ತಾರೆ. ಬೆಳೆದು ಬಲಿತ ಮೇಲೆ ಭತ್ತವನ್ನು ಕುಯ್ಲು ಮಾಡಲಾಗುತ್ತದೆ. ಭತ್ತವು ಎಲ್ಲ ಧಾನ್ಯಗಳ ಹಾಗೆ ಗಿಡದ ಬೀಜವೇ. ಪ್ರತಿ ಬೀಜದಲ್ಲಿಯೂ ಒಂದು ಕಾಳು ಇರುತ್ತದೆ. ಕಾಳಿನಲ್ಲಿ ಹಲವು ಪದರಗಳಿವೆ. ಅತ್ಯಂತ ಹೊರಗಿರುವುದೇ ಹೊಟ್ಟು. ಇದು ಹಳದಿ ಬಣ್ಣದ ಬಲು ಗಟ್ಟಿಯಾದ ಹೊದಿಕೆ. ಮರಳಿನಲ್ಲಿರುವ ಸಿಲಿಕಾ ಹಾಗೂ ಹತ್ತಿಯ ನಾರಿನಲ್ಲಿರುವ ಸೆಲ್ಯುಲೋಸ್ಗಳು ಇದರಲ್ಲಿ ಇವೆ. ಎರಡನೆಯ ಪದರವೇ ತೌಡು. ಇದರಲ್ಲಿ ನಾರು, ಬಿ ಜೀವಸತ್ವದ ಅಂಶಗಳು, ಪ್ರೋಟೀನ್ ಮತ್ತು ಕೊಬ್ಬು ಇವೆ. ಇದುವೇ ಅಕ್ಕಿಯ ಅತಿ ಪೌಷ್ಟಿಕ ಭಾಗ. ಕಾಳಿನ ಬುಡದಲ್ಲಿ ಮುಕ್ಕಣ್ಣು ಎನ್ನುವ ಅಂಶವಿದೆ. ನೆಟ್ಟರೆ ಇದುವೇ ಮೊಳೆತು ಸಸಿಯಾಗುತ್ತದೆ. ಇನ್ನು ಕಾಳಿನ ಅತಿ ಒಳಗೆ ಇರುವ ಭಾಗವೇ ತಿರುಳು ಅಥವಾ ಕರ್ನಿಲ್. ಅಕ್ಕಿಯ ತಿರುಳೇ ಇದು. ಇದರಲ್ಲಿ ಕೇವಲ ಪಿಷ್ಟವಷ್ಟೇ ಇದೆ. ಅಕ್ಕಿ ಹಾಗೂ ಇತರೆ ಧಾನ್ಯಗಳನ್ನು ನೇರವಾಗಿ ಹಾಗೆಯೇ ಸೇವಿಸಲು ಆಗದು. ಭತ್ತವನ್ನು ತಿನ್ನಲು ಯೋಗ್ಯವಾದ ಅನ್ನವನ್ನಾಗಿ ಮಾಡಲು ಹಲವು ಕ್ರಮಗಳಿವೆ. ಮಿಲ್ಲಿಂಗಿನ ಮೂಲಕ ಹೊರಗಿನ ಕಠಿಣವಾದ ಹೊಟ್ಟು ಹಾಗೂ ತೌಡನ್ನು ತೆಗೆದು ಬಿಳಿ ಕಾಳನ್ನು ಪಡೆಯುತ್ತೇವೆ. ಅಕ್ಕಿಯನ್ನು ಹೆಚ್ಚು ಪಾಲಿಶ್ ಮಾಡಿದರೆ ಹೊರಪದರಗಳಲ್ಲಿರುವ ಎಲ್ಲಾ ಪೌಷ್ಟಿಕಾಂಶಗಳು ನಷ್ಟವಾಗುತ್ತವೆ. ಆದರೆ ಅನ್ನವನ್ನು ಅರಗಿಸಿಕೊಂಡು ಪೌಷ್ಟಿಕಾಂಶಗಳನ್ನು ದೇಹಕ್ಕೆ ಕೂಡಿಸಿಕೊಡಲು ಸ್ವಲ್ಪ ಮಟ್ಟಿಗೆ ಪಾಲಿಶ್ ಮಾಡಲೇಬೇಕು. ಏಕೆಂದರೆ ತೌಡಿನಲ್ಲಿ ನಾರು ಮತ್ತು ಫೈಟಿಕ್ ಆಮ್ಲಗಳಿವೆ. ಇವು ಕ್ಯಾಲ್ಶಿಯಂ, ಕಬ್ಬಿಣ, ಪ್ರೋಟೀನ್ ಅನ್ನು ಹಿಡಿದಿಟ್ಟುಕೊಂಡು ಅರಗಿಸಿಕೊಳ್ಳದಂತೆ ಮಾಡುತ್ತವೆ. ಉತ್ತಮವಾದ ಅಕ್ಕಿ ಎಂದರೆ ಅಲ್ಪ ಸ್ವಲ್ಪ ತೌಡು ಇದ್ದರೂ ಪೌಷ್ಟಿಕಾಂಶಗಳು ಸರಾಗವಾಗಿ ದೇಹವನ್ನು ಕೂಡಿಸುವಂತೆ ಇರಬೇಕು. ಅಲ್ಪವೇ ಪಾಲಿಶ್ ಮಾಡಿದ ಅಕ್ಕಿ ಪೌಷ್ಟಿಕತೆಯ ದೃಷ್ಟಿಯಿಂದ ಬಲು ಒಳ್ಳೆಯದು. ಅಕ್ಕಿ ಎಷ್ಟು ಹಳೆಯದು ಎನ್ನುವುದು ಅನ್ನ ಬೇಯುವುದನ್ನು ಪ್ರಭಾವಿಸುತ್ತದೆ. ಇದನ್ನು ಅಕ್ಕಿಯ ಏಜಿಂಗ್ ಎನ್ನುತ್ತಾರೆ. ಅಕ್ಕಿ ಹಳತಾದಷ್ಟು ಅನ್ನ ಚೆನ್ನಾಗಿರುತ್ತದೆ. ಕುದುಪಲು ಮಾಡುವುದು, ಉಗಿಯಲ್ಲಿ ಬೇಯಿಸುವುದೇ ಮುಂತಾದವು ಸಹಜ ಏಜಿಂಗ್ ಕ್ರಿಯೆಗೆ ಪರ್ಯಾಯ ಮಾರ್ಗಗಳು. ಹಿಡಿಯನ್ನವಷ್ಟೇ ಅಕ್ಕಿಯ ಉತ್ಪನ್ನವಲ್ಲ. ಬಹುಶಃ 80ಕ್ಕಿಂತಲೂ ಹೆಚ್ಚು ಉತ್ಪನ್ನಗಳನ್ನು ನೀಡುವ ಧಾನ್ಯ ಎಂದರೆ ಅಕ್ಕಿಯೊಂದೇ ಎನ್ನಬಹುದು. ಸ್ವಲ್ಪ ಆಚೀಚೆ ಗಮನಿಸಿರಿ. ಪುರಿ, ಅವಲಕ್ಕಿ, ಅರಳು, ಅಕ್ಕಿಯ ಹಿಟ್ಟು, ಹುದುಗಿಸಿ ಮಾಡಿದ ಇಡ್ಲಿ, ದೋಸೆ, ಒತ್ತಿ ಮಾಡಿದ ನೂಡಲ್, ಪಾಸ್ತಾಗಳು, ತೌಡಿನೆಣ್ಣೆ, ಭತ್ತದ ಉಮಿ, ಪಿಷ್ಟದ ಪುಡಿ, ನುಚ್ಚು ಇತ್ಯಾದಿ ಹಲವು ಉತ್ಪನ್ನಗಳನ್ನು ಕಾಣುವಿರಿ. ಇದಷ್ಟೇ ಅಲ್ಲ, ತೌಡಿನೆಣ್ಣೆಯಲ್ಲಿರುವ ಒರೈಜಿನಾಲ್ ಆರೋಗ್ಯ ಸುಧಾರಕ. ಈಗ ಹೇಳಿ, ಭತ್ತವನ್ನು ಅದ್ಭುತ ಗರಿಕೆ ಎನ್ನುವುದರಲ್ಲಿ ಅಚ್ಚರಿಯೇನಿದೆ ಅಲ್ಲವೇ?
ಜೀವಕ್ಕೆ ಇಂಧನ ಸರ್ಕರ ಅಥವಾ ಸ್ಯಾಕರೈಡ್. ನಮ್ಮ ದೇಹದಲ್ಲಿ ಎಷ್ಟು ಮೂಲವಸ್ತುಗಳಿರಬಹುದು? ಈ ಪ್ರಶ್ನೆಗೆ ಉತ್ತರ ಬಹಳ ಸರಳ. ಕೇವಲ 4 ಮೂಲವಸ್ತುಗಳು ನಮ್ಮ ದೇಹದಲ್ಲಿವೆ. ಅವೇ ಕಾರ್ಬನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು ಮತ್ತು ಆಕ್ಸಿಜನ್ನು. ಮನುಷ್ಯನನ್ನು ಅರಗಿಸಿದರೆ ಉಳಿಯುವುದು ಬಹುಶಃ ಈ 4 ಧಾತುಗಳು. ಉಳಿದವೆಲ್ಲವೂ ನಗಣ್ಯ ಪ್ರಮಾಣದಲ್ಲಿವೆ. ಕೇವಲ 4 ಧಾತುಗಳಿಂದ ಇಷ್ಟೊಂದು ವೈವಿಧ್ಯಮಯವಾದ ಜೀವಿ ಜಗತ್ತನ್ನು ಪ್ರಕೃತಿ ಸೃಷ್ಟಿಸಿದೆ ಎನ್ನುವುದು ನಿಜಕ್ಕೂ ಬೆರಗುಗೊಳಿಸುವ ವಿಷಯ. ಈ 4 ಧಾತುಗಳು ನಮ್ಮ ದೇಹದಲ್ಲಿರುವ ಎಲ್ಲ ಬಗೆಯ ರಾಸಾಯನಿಕಗಳನ್ನು ರಚಿಸುತ್ತವೆ. ಸ್ಯಾಕರೈಡ್ಗಳು, ಪ್ರೋಟೀನ್ಗಳು ಹಾಗೂ ಕೊಬ್ಬು ನಮ್ಮ ಜೀವಿ ವ್ಯವಸ್ಥೆಯ ಆಧಾರ ಸ್ತಂಭಗಳು. ಈ ಸ್ಯಾಕರೈಡ್ಗಳನ್ನು ನಾವು ಶರ್ಕರಗಳು ಅಥವಾ ಕಾರ್ಬೋಹೈಡ್ರೇಟು ಎಂದೂ ಕರೆಯುತ್ತೇವೆ. ಕಾರ್ಬನ್ನು ಹಾಗೂ ನೀರಿನ ಅಣುಗಳಿರುವುದರಿಂದ ಕಾರ್ಬೋಹೈಡ್ರೇಟು ಎನ್ನುವ ಹೆಸರು. ಏಕೆಂದರೆ ಗ್ಲುಕೋಸಿನಂತಹ ಕಾರ್ಬೋಹೈಡ್ರೇಟ್ ಅನ್ನು ಜೀರ್ಣಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದೊರಕುತ್ತಿದ್ದುದರಿಂದ ಈ ಹೆಸರು ಬಂದಿದೆ. ರಾಸಾಯನಿಕವಾಗಿ ಎಲ್ಲ ಸ್ಯಾಕರೈಡ್ಗಳಲ್ಲೂ 1 ಕಾರ್ಬನ್ನು, 1 ಆಕ್ಸಿಜನ್ನು ಹಾಗೂ 2 ಹೈಡ್ರೋಜನ್ನು ಇರುತ್ತವೆ. ಗ್ಲೂಕೋಸು ಅತ್ಯಂತ ಸರಳವಾದ ಕಾರ್ಬೋಹೈಡ್ರೇಟ್. ಇದರಲ್ಲಿ 6 ಕಾರ್ಬನ್ ಅಣುಗಳು, 6 ಆಕ್ಸಿಜನ್ ಅಣುಗಳು ಹಾಗೂ 12 ಹೈಡ್ರೋಜನ್ ಅಣುಗಳು ಇರುತ್ತವೆ. ಇದನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತವೆ. ಸ್ಯಾಕರೈಡ್ಗಳು ಜೀವಿ ಜಗತ್ತಿನಲ್ಲಿ ಹಲವು ಪಾತ್ರಗಳನ್ನು ವಹಿಸುತ್ತವೆ. ಇದಕ್ಕೆ ಕಾರಣ ಇಷ್ಟೇ: ಅವುಗಳಲ್ಲಿರುವ ಹೈಡ್ರೋಜನ್ನು ಮತ್ತು ಕಾರ್ಬನ್ನು ಪರಮಾಣುಗಳ ಸಂಖ್ಯೆಗೆ ಅನುಗುಣವಾಗಿ ಹಲವು ಸಂಯುಕ್ತಗಳು ರೂಪುಗೊಳ್ಳಬಹುದು. ಜೊತೆಗೆ ಅದೇ ಸಂಖ್ಯೆಯ ಪರಮಾಣುಗಳು ವಿಭಿನ್ನವಾಗಿ ಜೋಡಣೆಯಾಗಿ ವಿಭಿನ್ನ ಸಂಯುಕ್ತಗಳಾಗಬಹುದು. ಹೀಗೆ ಒಂದು ಪುಟ್ಟ ಸ್ಯಾಕರೈಡ್ ಅಣುವಿರುವ ಏಕಾಣು ಸ್ಯಾಕರೈಡ್ಗಳು ಅಥವಾ ಮಾನೋ ಸ್ಯಾಕರೈಡ್ಗಳು, ಎರಡು ಅಣುಗಳು ಜೋಡಿಸಿಕೊಂಡಿರುವ ಡೈಸ್ಯಾಕರೈಡ್ಗಳು ಹಾಗೂ ಹಲವು ವಿಭಿನ್ನ ಬಗೆಯ ಸ್ಯಾಕರೈಡ್ ಅಣುಗಳು ಜೋಡಿಸಿಕೊಂಡ ಪಾಲಿಸ್ಯಾಕರೈಡ್ಗಳು ಎನ್ನುವ ಬಗೆಗಳನ್ನು ನಾವು ಕಾಣಬಹುದು. ಜೊತೆಗೆ ಕೆಲವು ಪ್ರೋಟೀನ್ಗಳ ಜೊತೆಗೂ ಇನ್ನು ಕೆಲವು ಕೊಬ್ಬಿನ ಅಣುಗಳ ಜೊತೆಗೂ ಕೂಡಿಕೊಂಡಿರುತ್ತವೆ. ಹೀಗೆ ಇವುಗಳಲ್ಲಿ ಅನಂತ ವೈವಿಧ್ಯವಿದೆ. ದೇಹಕ್ಕೆ ಶಕ್ತಿಯನ್ನು ಪೂರೈಸುವುದು ಸ್ಯಾಕರೈಡ್ಗಳ ಪ್ರಮುಖ ಕೆಲಸ. ಕಾರ್ಬೋಹೈಡ್ರೇಟ್ ಅಣುಗಳು ದೇಹದಲ್ಲಿ ಜೀರ್ಣವಾದಾಗ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಶಕ್ತಿಯೇ ದೇಹ ಹಾಗೂ ಜೀವಿಗಳ ಎಲ್ಲ ಕಾರ್ಯಗಳಿಗೂ ಬಳಕೆಯಾಗುತ್ತದೆ. ಜೀರ್ಣಿಸಿದಾಗ ಗ್ಲುಕೋಸಿನ ಪ್ರತಿ ಗ್ರಾಂ ಕೂಡ 4 ಕ್ಯಾಲೋರಿ ಶಕ್ತಿಯನ್ನು ಪೂರೈಸಬಲ್ಲದು. ಆದ್ದರಿಂದ ಕಾರ್ಬೋಹೈಡ್ರೇಟ್ ಅನ್ನು ಜೀವದ ಇಂಧನ ಎಂದು ಕರೆಯುತ್ತಾರೆ. ಸ್ಯಾಕರೈಡ್ಗಳು ಆಹಾರದ ಪ್ರಮುಖ ಭಾಗ ಎಂದರೆ ಅಚ್ಚರಿಯಾಗಬೇಕಿಲ್ಲ. ಜೀವಿಗಳಿಗೆ ಇಂಧನವಾಗುವುದಲ್ಲದೆ ಇವುಗಳದ್ದು ಇನ್ನೂ ಹಲವು ಉಪಯೋಗಗಳಿವೆ. ಸ್ಯಾಕರೈಡ್ಗಳು ಕೆಲವು ಜೀವಿಗಳಿಗೆ ಆಕಾರವನ್ನು ನೀಡುತ್ತವೆ. ಉದಾಹರಣೆಗೆ ಜಿರಲೆಯ ಕಂದುಗಪ್ಪು ಮಣ್ಣದ ಮೈ ಹೊದಿಕೆಯಲ್ಲಿ ಖೈಟಿನ್ ಎನ್ನುವ ಸ್ಯಾಕರೈಡು ಇದೆ. ಹಾಗೆಯೇ ಬಾಗಿಸಿದಾಗ ಗಿಡಗಳು ಮುರಿಯದಂತೆ ಕಾಪಾಡುವ ನಾರುಗಳು ಸೆಲ್ಯುಲೋಸು ಎನ್ನುವ ಸಕ್ಕರೆ. ಅಂಗಗಳಲ್ಲಿ ಜೀವಕೋಶಗಳನ್ನು ಒಂದರಡನೊಂದು ಗಟ್ಟಿಯಾಗಿ ಅಂಟಿಸುವ ಲಿಗ್ನಿನ್ ಎನ್ನುವ ಗೋಂದು ಕೂಡ ಸ್ಯಾಕರೈಡೇ. ನಮ್ಮ ಊಟದಲ್ಲಿ ಪ್ರಧಾನವಾಗಿರುವ ಧಾನ್ಯಗಳಲ್ಲಿ ಪ್ರಮುಖವಾಗಿ ಇರುವಂತಹದ್ದು ಕೇವಲ ಸ್ಯಾಕರೈಡುಗಳು. ಧಾನ್ಯಗಳಲ್ಲಿ ಇರುವ ಕಾರ್ಬೋಹೈಡ್ರೇಟ್ ಅನ್ನು ಸ್ಟಾರ್ಚು ಅಂದರೆ ಪಿಷ್ಟ ಎನ್ನುತ್ತೇವೆ. ಪಿಷ್ಟ ಬೇರೇನಲ್ಲ, ಅಮೈಲೋಸು ಮತ್ತು ಅಮೈಲೋಪೆಕ್ಟಿನ್ ಎನ್ನುವ ಪುಟ್ಟ ಕಾರ್ಬೋಹೈಡ್ರೇಟುಗಳು ಪೋಣಿಸಿಕೊಂಡು ಆದ ದೊಡ್ಡ ಸರಪಳಿ ಅಣು. ಕಾಯಿಸಿದಾಗ ಪಿಷ್ಟ ಅರಗಿಸಿಕೊಳ್ಳುವ ರೂಪಕ್ಕೆ ಬದಲಾಗುತ್ತದೆ. ನಮ್ಮ ದೇಹ ಸಾಮಾನ್ಯವಾಗಿ ದೊರಕಿಸಿಕೊಳ್ಳಲಾಗದ ಪಿಷ್ಟವನ್ನು ಅಡುಗೆ ಮಾಡುವುದರಿಂದ ದೊರಕಿಸಬಹುದು. ಅಗಿಯುವುದು ಕೂಡ ಹೀಗೆಯೇ ನೆರವಾಗುತ್ತದೆ. ಪುರಿ ಇಲ್ಲವೇ ಮಂಡಕ್ಕಿಯನ್ನು ತಿಂದಾಗ ಮೊದಲಿಗೆ ಅದು ಸಪ್ಪೆ ಎನ್ನಿಸಬಹುದು, ಆದರೆ ಸ್ವಲ್ಪ ಸಮಯ ಕಳೆದರೆ ಸಿಹಿಯಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ ಬಾಯಿಯಲ್ಲಿರುವ ಜೊಲ್ಲಿನ ರಸಗಳಿಂದಾಗಿ ಮಂಡಕ್ಕಿಯಲ್ಲಿರುವ ಅಮೈಲೋಸು ಗ್ಲುಕೋಸು ಆಗುತ್ತದೆ. ಇದಕ್ಕೆ ಸ್ವಲ್ಪ ಸಮಯ ಬೇಕು, ಅನಂತರವಷ್ಟೇ ನಮಗೆ ಸಿಹಿಯ ಅನುಭವ ಆಗುತ್ತದೆ. ಹೀಗೆ ಪಿಷ್ಟವು ಬಾಯಿಯಲ್ಲಿಯೇ ಜೀರ್ಣವಾಗಲು ಅಗಿಯುವುದು ನೆರವಾಗುತ್ತದೆ. ನಮಗೆ ಪರಿಚಿತ ಇರುವ ಇತರೆ ಸ್ಯಾಕರೈಡುಗಳು ಎಂದರೆ ಹಾಲಿನಲ್ಲಿರುವ ಲ್ಯಾಕ್ಟೋಸು, ಹತ್ತಿಯ ನಾರು, ಕಾಗದದಲ್ಲಿ ಇರುವ ಸೆಲ್ಯುಲೋಸು, ಮರದಲ್ಲಿರುವ ಲಿಗ್ನಿನ್ನು, ಕೀಟಗಳ ಮೈಯಲ್ಲಿರುವ ಖೈಟಿನ್ನು. ಪ್ರಾಣಿಗಳಿಗಿಂತ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟಿನ ಪ್ರಮಾಣ ಹೆಚ್ಚು. ಪ್ರಾಣಿಗಳಲ್ಲಿ ಕೇವಲ 5% ಸ್ಯಾಕರೈಡ್ಗಳಿವೆ, ಆದರೆ ಸಸ್ಯಗಳಲ್ಲೋ 1/4 ಬರೀ ಸ್ಯಾಕರೈಡುಗಳು. ಸ್ಯಾಕರೈಡುಗಳನ್ನು ಜೀವದ ಇಂಧನಗಳು ಎಂದರೆ ತಪ್ಪೇನು ಅಲ್ಲವೇ?
ಆಹಾರಕ್ಕೆ ಬಣ್ಣ ಕೊಡುವ ಅರಿಶಿಣ. ಬಣ್ಣ, ರುಚಿ, ಸ್ವಾದ ಇಲ್ಲದ ತಿನಿಸು ಬೆಂಡು ಮರದಂತೆ. ನಿಜ, ಸಪ್ಪೆಯಾಗಿರುವ ಯಾವುದು ನಮಗೆ ರುಚಿ ಅನಿಸೋದಿಲ್ಲ. ಸಿಹಿಯಾದ ಪಾಯಸವು ಮನ ಸೆಳೆಯಲು ಒಂದಿಷ್ಟು ಏಲಕ್ಕಿಯದೋ ಗೋಡಂಬಿಯದೋ ಒಗ್ಗರಣೆ ಇದ್ದರಷ್ಟೇ. ಆಕರ್ಷಕವಾಗಿರಲು ತಿನಿಸುಗಳಿಗೆ ಬಣ್ಣ ಹಾಕುವುದು ಹೊಸ್ತೇನಲ್ಲ. ನಮ್ಮ ಅರಿಶಿಣವಂತೂ ತಿನಿಸಿಗೂ ತಿನ್ನುವವರಿಗೂ ಬಣ್ಣ ಹಚ್ಚಲು ಬಹಳ ಹಿಂದಿನಿಂದಲೂ ಬಳಕೆಯಲ್ಲಿದೆ. ಈ ಹಳದಿ ಪುಡಿಗೆ ಆ ಗಾಢ ಬಣ್ಣ ನೀಡುವಂಥದ್ದು ಏನು? ಅರಿಶಿಣ ಎನ್ನುವುದು ಕರ್ಕುಮ ಲಾಂಗ ಎನ್ನುವ ಸಸ್ಯದ ಕೊಂಬು ಎನ್ನುವುದು ನಮಗೆಲ್ಲ ತಿಳಿದಿದೆ. ಇದು ಶುಂಠಿ ಅಥವಾ ಲಿಲಿ ಹೂಗಳ ಕುಟುಂಬ ಜಿಂಜಿಬರೇಸಿಗೆ ಸೇರಿದ ಸಸ್ಯ. ಈ ಕುಟುಂಬದಲ್ಲಿ ಸುಮಾರು 100 ಸಸ್ಯಗಳಿವೆ. ಇವೆಲ್ಲವೂ ತಮ್ಮ ಬೇರುಗಳಲ್ಲಿ ಬೆಳೆಯುವ ಕೊಂಬುಗಳಲ್ಲಿ ಆಹಾರವನ್ನು ಶೇಖರಿಸುತ್ತವೆ. ಅರಿಶಿಣದ ಕೊಂಬು ಕೂಡ ಇಂತಹ ಆಹಾರ ಶೇಖರಣೆಯ ಅಂಗವೇ. ಉಷ್ಣ ಪ್ರದೇಶದ ತೇವಾಂಶ ತುಂಬಿದ ಹವೆಯಲ್ಲಿ ಅರಿಶಿಣ ಸೊಂಪಾಗಿ ಬೆಳೆಯುತ್ತದೆ. ಅರಿಶಿಣದ ಕೊಂಬನ್ನು ಕೊಯ್ಲು ಮಾಡಿ ನಂತರ ತೊಳೆದು ಕುದಿಸಿ ಒಣಗಿಸಿ ಪುಡಿ ಮಾಡಿದರೆ ದೊರೆಯುವುದೇ ಅರಿಶಿಣದ ಪುಡಿ. ಇದು ಒಂದು ಸಾಂಬಾರ್ ಪದಾರ್ಥವೂ ಹೌದು. ಆಯುರ್ವೇದದಲ್ಲಿ ಅರಿಶಿಣವನ್ನು ಹಲವಾರು ವಿಧದಲ್ಲಿ ಬಳಸುತ್ತಾರೆ. ಅರಿಶಿಣದ ತವರೂರು ಪಶ್ಚಿಮಘಟ್ಟವೆಂದು, ಅಲ್ಲಿಂದ ಅದು ದಕ್ಷಿಣ ಏಷ್ಯಾದ ಇತರೆ ನಾಡುಗಳಿಗೆ ವಲಸೆ ಹೋಗಿದೆ ಎಂದು ನಂಬಲಾಗಿದೆ. ಅರಿಶಿಣದ ಗಾಢ ಹಳದಿ ಬಣ್ಣ ಬಲು ಆಕರ್ಷಕ. ಅರಿಶಿಣದ ಪುಡಿಯಲ್ಲಿ ಇರುವುದು ಬಹುತೇಕ ಪಿಷ್ಟವೇ. ಇದರಲ್ಲಿ 8.6% ಪ್ರೋಟೀನ್, 8.9% ಕೊಬ್ಬು, 63% ಕಾರ್ಬೋಹೈಡ್ರೇಟ್, 6.9% ನಾರಿನ ಅಂಶ ಹಾಗೂ ಒಂದಿಷ್ಟು ನೀರಿನಲ್ಲಿ ಕರಗುವಂತಹ ನಿಯಾಸಿನ್, ಸಿ ಜೀವಸತ್ವ, ಥಯಮಿನ್ಗಳಂತಹ ಜೀವಸತ್ವಗಳು, ಖನಿಜಗಳು ಇವೆ. ಅರಿಶಿನದ ಬಣ್ಣಕ್ಕೆ ಕೊಂಬಿನಲ್ಲಿರುವ ಕರ್ಕ್ಯುಮಿನಾಯ್ಡ್ ಎನ್ನುವ 3 ರಾಸಾಯನಿಕಗಳು ಅಥವಾ ವರ್ಣಕಗಳು ಕಾರಣ. ಇವುಗಳನ್ನು ಕರ್ಕುಮಿನ್, ಡಿ ಮೆಥಾಕ್ಸಿ ಕರ್ಕುಮಿನ್, ಬಿಸ್ ಡಿ ಮೆಥಾಕ್ಸಿ ಕರ್ಕುಮಿನ್ ಎನ್ನುತ್ತಾರೆ. ಇದರಲ್ಲಿ ಕರ್ಕುಮಿನ್ ಪ್ರಮುಖವಾದ ರಾಸಾಯನಿಕವಾಗಿದ್ದು ಉಳಿದೆರಡೂ ಅದರ ರಚನೆಯಲ್ಲಿ ಅಷ್ಟಿಷ್ಟು ಬದಲಾವಣೆಯಾಗಿ ರೂಪುಗೊಂಡಿರುವಂಥವು. ಅರಿಶಿಣದ ಪರಿಮಳವೂ ಅಷ್ಟೆ. ಅದಕ್ಕೂ ಒಂದೇ ವಸ್ತು ಕಾರಣವಲ್ಲ, 4 ರಾಸಾಯನಿಕಗಳು ಜೊತೆಗೂಡಿ ಅರಿಶಿಣದ ಪರಿಮಳವನ್ನು ರೂಪಿಸಿವೆ. ಅವುಗಳೆಂದರೆ ಟರ್ಮಿರೋನ್, ಸಿನಿಯೋಲ್, ಜಿಂಜಿರೋನ್ ಮತ್ತು ಫಿಲಾಂಡ್ರಿನ್. ತಿನಿಸಿಗೆ ಬಣ್ಣ ಕೊಡುವುದಕ್ಕಾಗಿ ಅರಿಶಿಣದ ಪುಡಿಯನ್ನೋ ಅಥವಾ ದ್ರವ್ಯ ರೂಪದಲ್ಲಿಯೋ ಕೂಡಿಸಬಹುದು. ದ್ರವ್ಯ ರೂಪದ ಬಣ್ಣವನ್ನು ಓಲಿಯೋರೈಸಿನ್ ಎನ್ನುತ್ತಾರೆ. ಅರಿಶಿನದಲ್ಲಿರುವ ಬಣ್ಣ ಹಾಗೂ ಪರಿಮಳದ ರಾಸಾಯನಿಕಗಳನ್ನು ಅಸಿಟೋನ್ ನಂತಹ ದ್ರಾವಕಗಳನ್ನು ಬಳಸಿ ಹೊರತೆಗೆಯುತ್ತಾರೆ. ಅನಂತರ ದ್ರಾವಕವನ್ನು ಆವಿಗೊಳಿಸಿ ಉಳಿದ ಸಾರವನ್ನು ಸಾಂದ್ರಗೊಳಿಸುತ್ತಾರೆ. ಬಣ್ಣ ಗಾಢ ಹಳದಿಯಾಗಿದ್ದರೂ ಬಿಸಿಲಿಗೆ ಒಡ್ಡಿದರೆ ನಿಲ್ಲುವುದಿಲ್ಲ ಎನ್ನಿ. ಬಿಸಿಲಿಗೆ ಒಡ್ಡಿದಾಗ ಬಣ್ಣ ಮಸುಕಾಗುತ್ತದೆ. ಹಾಗಿದ್ದರೆ ಅದರ ಗಾಢ ಬಣ್ಣವನ್ನು ತಿನಿಸಿನಲ್ಲಿ ಉಳಿಸಿಕೊಳ್ಳುವುದು ಹೇಗೆ ಅಂತೀರಾ? ಇದನ್ನು ಉಳಿಸಿಕೊಳ್ಳಲು ಹುಳಿಕಾರಕವನ್ನು ಸೇರಿಸಬೇಕು ಅಥವಾ ಪಿಎಚ್ ಅನ್ನು ಬದಲಿಸಬೇಕು. ನಾವು ಸಾಂಬಾರಿಗೆ ಅಥವಾ ಸಾರಿಗೆ ಹುಳಿ ಸೇರಿಸುವುದರ ಗುಟ್ಟು ಈಗ ಗೊತ್ತಾಯ್ತಾ? ಈ ರಾಸಾಯನಿಕಗಳು ಸ್ವಾಸ್ಥ್ಯವನ್ನು ಕಾಪಾಡುತ್ತವೆ ಎನ್ನಲಾಗಿದೆ. ಅರಿಶಿನದ ಕರ್ಕ್ಯುಮಿನ್ಗೆ ಮಧುಮೇಹ, ರಕ್ತದೊತ್ತಡ, ಉರಿಯೂತಗಳನ್ನು, ಬ್ಯಾಕ್ಟೀರಿಯಾ ಸೋಂಕು, ಬೂಸು ಬೆಳವಣಿಗೆ ಇತ್ಯಾದಿಗಳನ್ನು ತಡೆಯುವ ಗುಣವಿದೆ ಎನ್ನಲಾಗಿದೆ. ಒಟ್ಟಾರೆ ಈ ಪುಡಿ ಕೇವಲ ಬಣ್ಣವಲ್ಲ ಅನ್ನುವುದಂತೂ ಸತ್ಯ.
ನೀರು ಅಂದ್ರೆ ನಮ್ಗೆಲ್ಲ ಗೊತ್ತು ಅಂತೀರಾ? ಸ್ವಲ್ಪ ತಾಳಿ. ವಿಜ್ಞಾನಿಗಳು ನೀರಿನಲ್ಲೂ ಹಲವು ವಿಧಗಳನ್ನು ಕಂಡುಹಿಡಿದಿದ್ದಾರೆ. ಬಟ್ಟಿ ಇಳಿಸಿದ ನೀರು, ಮಿನರಲ್ ನೀರು, ಪ್ಯಾಕೇಜ್ ಮಾಡಿದ ನೀರು ಇತ್ಯಾದಿ. ಇವುಗಳಲ್ಲಿ ಏನು ವ್ಯತ್ಯಾಸ ಇದೋ ಇದನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದಲ್ಲಿ ಪ್ರಧಾನ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ಎಂಎ ಶ್ರೀನಿವಾಸರವರು. ಅವರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಡಾಕ್ಟರ್ ಶ್ರೀನಿವಾಸರವರೇ ನಮಸ್ಕಾರ. ವಿಜ್ಞಾನಿಗಳು ಕುಡಿಯುವ ನೀರು ಅಂತ ಯಾವ್ದನ್ನ ಕರೀತಾರೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
ನಮಸ್ಕಾರ. ನಮಗೆಲ್ಲ ನೀರು ಅವಶ್ಯಕ ಅನ್ನೋದು ಗೊತ್ತು, ಆದ್ರೆ ಅದೇ ವೇಳೆ ನಾವು ಎಲ್ಲಾ ಬಗೆಯ ನೀರನ್ನು ಕುಡಿಯಲು ಸಾಧ್ಯವಿಲ್ಲ. ಕುಡಿಯುವ ನೀರು ಸುರಕ್ಷಿತವಾಗಿಯೂ ಆರೋಗ್ಯಕರವಾಗಿಯೂ ಇರಬೇಕು. ಕುಡಿಯುವ ನೀರನ್ನು ಕೆಲವು ಗುಣಗಳಿಂದ ಗುರುತಿಸಬಹುದು. ಇವನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ ಭಾರತೀಯ ಮಾನಕ ಸಂಸ್ಥೆ 1500/1991 ಎನ್ನುವ ದಾಖಲೆಯಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ. ನೀರಿನ ನೋಟ, ರುಚಿ, ಸ್ವಾದ, ಪಿಎಚ್ ನಂತಹ ರಾಸಾಯನಿಕ ಗುಣಗಳು, ಅದರಲ್ಲಿರುವ ಬಗ್ಗಡ, ಗಡುಸುತನ ಹಾಗೂ ಸುರಕ್ಷತೆಯನ್ನೆಲ್ಲವನ್ನೂ ಇದು ಪರಿಗಣಿಸುತ್ತದೆ. ಕುಡಿಯುವ ನೀರಿನ ಮಟ್ಟಿಗೆ ಇದು ಬಲು ಮುಖ್ಯವಾದ ದಸ್ತಾವೇಜು. ಕುಡಿಯುವ ನೀರು ಇದರಲ್ಲಿ ವಿವರಿಸಿರುವ ಎಲ್ಲ ಗುಣಮಟ್ಟವನ್ನು ಒಪ್ಪುವಂತಿರಬೇಕು. ಸುರಕ್ಷತೆಯ ದೃಷ್ಟಿಯಿಂದ ಸೂಕ್ಷ್ಮಜೀವಿಗಳು, ಭಾರೀ ಲೋಹಗಳು, ಕೀಟನಾಶಕಗಳ ಉಳಿಕೆಗಳು ಹಾಗೂ ಇತರೆ ಮಾಲಿನ್ಯಕಗಳು ಎಷ್ಟರ ಒಳಗಿರಬೇಕು ಎನ್ನುವುದನ್ನು ಇದು ಪರಿಗಣಿಸುತ್ತದೆ. ಸಾಮಾನ್ಯವಾಗಿ ಗ್ರಾಹಕರು ಕೇವಲ ನೀರಿನ ನೋಟ, ಬಣ್ಣ, ವಾಸನೆಯನ್ನಷ್ಟೇ ಗಮನಿಸುತ್ತಾರೆ. ಪಿಎಚ್ ಅಥವಾ ಆಮ್ಲೀಯತೆ ಹಾಗೂ ಗಡಸುತನವು ನೀರು ಕುಡಿಯಲು ಯೋಗ್ಯವೋ ಅಲ್ಲವೋ ಎನ್ನುವುದನ್ನು ನಿರ್ಧರಿಸಿರುವ ಮುಖ್ಯ ಅಂಶಗಳು. ಈ ಬಿಐಎಸ್ ಮಾನಕಗಳು ಕುಡಿಯುವ ನೀರಿಗೆ 35 ವಿವಿಧ ಗುಣಗಳು ಇರಬೇಕು ಎಂದು ಹೇಳುತ್ತವೆ. ಇವೆಲ್ಲವನ್ನೂ ಸಾಧಿಸುವುದು ಕಷ್ಟ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇರುವಲ್ಲಿ ಇವನ್ನು ಪಾಲಿಸುವುದು ಸಾಧ್ಯವಾಗದೆ ಹೋಗಬಹುದು.
ಡಾಕ್ಟರ್ ಶ್ರೀನಿವಾಸರವರೇ, ನೀವು ಸೂಕ್ಷ್ಮ ಜೀವಾಣು ಸುರಕ್ಷತೆ ಅಂದ್ರಿ, ಹಾಗೆಂದ್ರೇನು?
ಹಾಗಂದರೆ ನೀರಿನಲ್ಲಿ ಎಷ್ಟೋ ಸೂಕ್ಷ್ಮ ಜೀವಿಗಳಿವೆ ಅಂತ. ಬಿಐಎಸ್ ಮಾನಕಗಳು ಕುಡಿಯುವ ನೀರಿನಲ್ಲಿ ಒಂದೇ ಒಂದು ಎಸ್ಟ್ರಿಶಿಯಾ ಕೋಲಿ ಅಥವಾ ಈಕೋಲಿ ಬ್ಯಾಕ್ಟೀರಿಯಾ ಇರಬಹುದು ಎಂದು ಸೂಚಿಸಿವೆ. ಸಾಮಾನ್ಯವಾಗಿ ಪರೀಕ್ಷೆಗೆ 100 ಮಿಲಿ ನೀರನ್ನು ಬಳಸುತ್ತಾರೆ. ಹೀಗೆ ನಾವು 100 100 ಮಿಲಿ ನೀರಿನ ಮಾದರಿಗಳನ್ನು ತೆಗೆದುಕೊಂಡಾಗ ಅವುಗಳಲ್ಲಿ 95ರಲ್ಲಿ ಯಾವುದೇ ಕೋಲಿ ರೂಪದ ಬ್ಯಾಕ್ಟೀರಿಯಾ ಇರಬಾರದು. ಉಳಿದ ಶೇಕಡ 5ರಲ್ಲಿ ಬ್ಯಾಕ್ಟೀರಿಯಾ ಇದ್ದರೂ ಅವು 100 ಮಿಲಿಗೆ 10 ಸಂಖ್ಯೆಯನ್ನು ಮೀರಿರಬಾರದು. ಕೋಲಿ ಬ್ಯಾಕ್ಟೀರಿಯಾಗಳು ನೀರು ಕಲುಷಿತವಾಗುವುದನ್ನು ಸೂಚಿಸುತ್ತವೆ. ಅಂತಹ ಸಂದರ್ಭದಲ್ಲಿ ಕಲುಷಿತವಾಗಲು ಕಾರಣವನ್ನು ಹುಡುಕಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇನ್ನು ಪಿಹೆಚ್ ವಿಷಯಕ್ಕೆ ಬಂದರೆ ಕುಡಿಯುವ ನೀರಿನ ಪಿಹೆಚ್ 6.5 to 8.5 ಒಳಗೆ ಇರಬೇಕು. ಅಂದರೆ ನೀರು ಅತ್ತ ಆಮ್ಲೀಯವಾಗಿಯೂ ಇತ್ತ ಕ್ಷಾರವೂ ಹೆಚ್ಚಿರಬಾರದು. ಗಡಸುತನವೂ ಮುಖ್ಯವೇ. ಇದಕ್ಕೆ ನೀರಿನಲ್ಲಿ ಕರಗಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಮುಖ್ಯ ಕಾರಣ. ಮಾನಕಗಳಲ್ಲಿ ಪ್ರತಿಯೊಂದು ರಾಸಾಯನಿಕ ಹಾಗೂ ಲವಣಗಳ ಪ್ರಮಾಣ ಇಂತಿಷ್ಟೇ ಇರಬೇಕು ಎಂದು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನಲ್ಲಿರುವ ಒಟ್ಟಾರೆ ಲವಣಗಳ ಪ್ರಮಾಣ 300 ಅಂಶಗಳಿಗಿಂತಲೂ ಅಂದರೆ 300 ppmಗಿಂತಲೂ ಹೆಚ್ಚು ಇರಬಾರದು. ಅಧಿಕ ಪ್ರಮಾಣದಲ್ಲಿ ಇದ್ದರೆ ಕೆಲವು ಲವಣಗಳು ಹಾನಿ ಉಂಟುಮಾಡಬಹುದು.
ಶ್ರೀನಿವಾಸರವರೇ, ನೀರಿನ ಗುಣಮಟ್ಟ ಈ ಮಾನಕಗಳ ಗುಣಮಟ್ಟದಂತೆ ಇಲ್ಲದಿದ್ರೆ ಏನಾಗುತ್ತೆ?
ನೀರಿನ ಮೂಲ ಯಾವುದೇ ಆಗಿರಬಹುದು, ಆದರೆ ಅದು ಈ ಮಾನಕಗಳಿಗೆ ಒಪ್ಪುವಂತೆ ಇಲ್ಲದಿದ್ದರೆ ಕುಡಿಯಲು ಯೋಗ್ಯವಲ್ಲ. ಇಂತಹ ನೀರನ್ನು ಕುಡಿಯುವ ಮುನ್ನ ಸಂಸ್ಕರಿಸಬೇಕು. ಸಂಸ್ಕರಿಸುವುದು ಎಂದರೆ ಸೋಸುವುದು, ಕ್ಲೋರಿನೀಕರಣ ಇತ್ಯಾದಿ.
ಶ್ರೀನಿವಾಸರವರೇ, ಪ್ಯಾಕ್ ಮಾಡಿದ ನೀರನ್ನ ಮಿನರಲ್ ನೀರು ಅಂತಾನೂ ಹೇಳ್ತಿರಲ್ಲ, ಯಾಕೆ?
ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸುತ್ತೇನೆ. ಪ್ಯಾಕೇಜ್ ಮಾಡಿದ ನೀರಿನಲ್ಲಿ 2 ವಿಧಗಳಿವೆ. ಪ್ಯಾಕು ಮಾಡಿದ ಕುಡಿಯುವ ನೀರು ಹಾಗೂ ಪ್ಯಾಕು ಮಾಡಿದ ನೈಸರ್ಗಿಕ ಮಿನರಲ್ ನೀರು ಎರಡೂ ಕುಡಿಯಲು ಯೋಗ್ಯವಾದ ನೀರೇ. ಆದರೆ ಅವುಗಳ ಮೂಲ ಯಾವುದು ಎನ್ನುವುದರ ಮೇಲೆ ಈ ಹೆಸರುಗಳು ಬಂದಿವೆ. ಕುಡಿಯುವ ನೀರಿಗೆ ಇರುವ ಮಾನಕಗಳಿಗಿಂತಲೂ ಪ್ಯಾಕೇಜ್ ಮಾಡಿದ ನೀರಿಗೆ ಇರುವ ಮಾನಕಗಳು ಇನ್ನೂ ಕಠಿಣ ಎನ್ನುವುದನ್ನು ನೆನಪಿಡಿ. ಪ್ಯಾಕೇಜ್ ಮಾಡಿದ ನೀರಿನ ಗುಣಮಟ್ಟವನ್ನು BIS 14543/2004 ವಿವರಿಸುತ್ತದೆ. ನೀರನ್ನು ಪ್ಯಾಕು ಮಾಡಿ ಮಾರುವ ಯಾವನೇ ಉತ್ಪಾದಕನು BIS ಮತ್ತು FSSAI ಸಂಸ್ಥೆಗಳಿಂದ ಪ್ರಮಾಣ ಪತ್ರವನ್ನು ಪಡೆದಿರಲೇಬೇಕು. ಇವೆರಡೂ ಒಂದೇ ಮಾನಕವನ್ನು ಸೂಚಿಸುತ್ತವೆ. ಇವುಗಳ ಪ್ರಕಾರ ಪ್ಯಾಕೇಜ್ ಮಾಡಲು ಬಳಸುವ ಪ್ಲಾಸ್ಟಿಕ್ ಬಾಟಲ್, ಕ್ಯಾನ್ ಅಥವಾ ಗಾಜಿನ ವಸ್ತು ಆಹಾರ ಯೋಗ್ಯ ಅಥವಾ ಫುಡ್ ಗ್ರೇಡ್ ವಸ್ತುವಾಗಿರಬೇಕು. FSSA ಪ್ಯಾಕೇಜ್ ಮಾಡಿದ ನೀರಿನಲ್ಲೂ 2 ಬಗೆಯನ್ನು ಗುರುತಿಸುತ್ತದೆ. ಎರಡೂ ಮಾನಕಗಳಿಗೆ ಒಪ್ಪುವಂತಿರಬೇಕು. ಮೊದಲನೆಯದು ಪ್ಯಾಕೇಜ್ ಮಾಡಿದ ಕುಡಿಯುವ ನೀರು, ಎರಡನೆಯದು ನೈಸರ್ಗಿಕ ಮಿನರಲ್ ನೀರು. ಪ್ಯಾಕೇಜ್ ಮಾಡಿದ ಕುಡಿಯುವ ನೀರು ಇನ್ನೇನಲ್ಲ, ನಲ್ಲಿ, ಬಾವಿ, ಕೆರೆ, ಕೊಳ, ನದಿಗಳಿಂದ ನೀರು ಪಡೆದು ಅದನ್ನು ಸಂಸ್ಕರಿಸಿ ಪ್ಯಾಕು ಮಾಡಿದ್ದು. ಸಂಸ್ಕರಿಸಲು ಸೋಸುವಿಕೆ, ರಿವರ್ಸ್ ಆಸ್ಮೋಸಿಸ್, ಓಜೋನೀಕರಣ, ಕ್ಲೋರಿನೀಕರಣ ಮುಂತಾದ ಕ್ರಮಗಳನ್ನು ಬಳಸಬಹುದು. ನೈಸರ್ಗಿಕ ಮಿನರಲ್ ನೀರು ಬೇರೆ, ಅದರಲ್ಲಿ ಕೆಲವು ಖಂಜಾಂಶಗಳು ಇರುತ್ತವೆ. ಈ ನೀರನ್ನು ಅಂತರ್ಜಲದಿಂದ, ಕೊಳವೆ ಬಾವಿಗಳ ಮೂಲಕವೋ ಅಥವಾ ನೈಸರ್ಗಿಕ ಮೂಲಗಳಿಂದಲೋ ಪಡೆಯುತ್ತಾರೆ. ಸಾರ್ವಜನಿಕ ಸರಬರಾಜು ವ್ಯವಸ್ಥೆಯಿಂದ ಪಡೆದ ನೀರಲ್ಲ ಇದು. ಇದು ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತದೆ. ಹೀಗಾಗಿ ನಿಮಗೆ ನೈಸರ್ಗಿಕ ನೀರು ದೊರೆಯುತ್ತದೆ. ಆದರೆ ನೆನಪಿರಲಿ, ಇದನ್ನು ಅತಿ ಶುಚಿಯಾದ ಸ್ವಚ್ಛವಾದ ವಾತಾವರಣದಲ್ಲಿ ಪ್ಯಾಕು ಮಾಡಿರಬೇಕು. ಜೊತೆಗೆ ಇದನ್ನು ನೀರಿನ ಮೂಲ ಎಲ್ಲಿದೆಯೋ ಅಲ್ಲಿಯೇ ಪ್ಯಾಕು ಮಾಡಬೇಕು. ಯಾವುದೇ ರೀತಿ ಸಂಸ್ಕರಿಸುವಂತಿಲ್ಲ. ಗ್ರಾಹಕರಾಗಿ ನಾವು ಒಂದು ಮಾತು ಗಮನದಲ್ಲಿಟ್ಟುಕೊಳ್ಳಬೇಕು. ಪ್ಯಾಕೇಜ್ ಮಾಡಿದ ನೀರಿನ ಡಬ್ಬಿಗಳು, ಬಾಟಲಿಗಳ ಮೇಲೆ ಲೇಬಲ್ ಇರಲೇಬೇಕು. ಸಂಸ್ಕರಿಸಿ ಪ್ಯಾಕು ಮಾಡಿದವುಗಳನ್ನು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಎಂದು ಲೇಬಲ್ ಹಚ್ಚಿರಲೇಬೇಕು. ಹಾಗೆಯೇ ಪ್ರತಿ ಮಿನರಲ್ ನೀರಿನ ಡಬ್ಬಿಯ ಮೇಲೂ ನೈಸರ್ಗಿಕ ಮಿನರಲ್ ವಾಟರ್ ಎಂದು ದೊಡ್ಡಕ್ಷರಗಳಲ್ಲಿ ಮುದ್ರಿಸಿರಬೇಕು. ಮುದ್ರಿಸಬೇಕಾದ ಅಕ್ಷರಗಳ ಗಾತ್ರವು ಇಂತಿಷ್ಟೇ ಇರಬೇಕು ಎಂದು ನಿಯಮವಿದೆ.
ಧನ್ಯವಾದಗಳು ಡಾಕ್ಟರ್ ಶ್ರೀನಿವಾಸ್ ಅವರೇ. ಮುಂದಿನ ವಾರಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಬರ್ತೇವೆ. ವಿವರಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ಕೇಳುಗರೆ, ಇದು ಇಂದಿನ ಊಟ ಪಾಠ. ಬರೆದವರು ಅಕ್ಷತ ಕೊಳ್ಳೇಗಾಲ ಶರ್ಮಾ ಹಾಗೂ ಡಾ ಜೆಆರ್ ಮಂಜುನಾಥ್. ಪ್ರಸ್ತುತಿ ಶ್ರೀಮತಿ ಡಾ ರೂಪಾ BS, ಕೊಳ್ಳೇಗಾಲ ಶರ್ಮಾ ಮತ್ತು ಡಾಕ್ಟರ್ ಆರ್ವಿ ಶ್ರೀಧರ್. ಊಟ ಪಾಠ ಮೈಸೂರಿನ ಸಿಎಸ್ಐಆರ್ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಕೊಡುಗೆ. ಈ ಉಚಿತ ಪತ್ರಿಕೆಯನ್ನು ನೀವು ಎಲ್ಲರ ಜೊತೆಗೂ ಹಂಚಿಕೊಳ್ಳಬಹುದು. ಹಾಗೆಯೇ ಕೇಳುಗರೆ, ನಿಮ್ಮ ಪ್ರಶ್ನೆಗಳು ಅಥವಾ ಸಲಹೆಗಳು ಏನಾದರೂ ಇದ್ದಲ್ಲಿ ವಾಟ್ಸಪ್ ಮೂಲಕ 0821251510 ನಂಬರಿಗೆ ನೇರವಾಗಿ ಕಳಿಸಿ, ಅಥವಾ www.cftri.com ನಲ್ಲಿ ಬರೆದು ದಾಖಲಿಸಿ. ಊಟ ಪಾಠದ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲು ಪ್ರಯತ್ನಿಸಲಾಗುವುದು. ನಮಸ್ಕಾರ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಬೈ.